Welcome once again to Words of Life program.
Jeevavakya karyakramakke mattomme nimagellarigu swagata.
We've been studying through the Bible.
Satyavedada adhyayanavanna naavu nodkolta iddvi.
And last week we began on the New Testament.
Hosa odambadikeyanna naavu kone vara prarambhisidevu.
We looked at a little bit of the first four chapters of Matthew.
Mattaya 4 adhyayagalalli swalpa nodkondvi.
Now we want to look at chapter 5.
Iga 5ne adhyayakke hogona.
Chapters 5, 6 and 7 are the longest sermon of Jesus mentioned anywhere in the Bible.
Mattaya 5 mattu 6 7ne adhyayadalli naavu Yesu madidanta bahudodda prasangavanna nodikolluttave.
It's called the Sermon on the Mount because he preached it on a mountain.
Yesu parvatada mele madida prasangakkagi adanna parvatada mele prasanga anta karitteve.
There's one very important verse that you need to see.
Ondu vachanavanna neevu nodabekadaddu bahala mukhyavagide illi.
Not just that it was a sermon on the mount.
Adu parvatada mele madida prasanga anta
alla. Verse 1, it was a sermon to his disciples.
Ondane vachana aathanu tanna shishyandarige madidanu.
This is not what Jesus preached to the crowds.
Yesu gumpugalige adanna bodhisidalla.
To the Pharisees he said a lot of things in Matthew 23.
Mattaya 23 ralli farisayarige Yesu bahalashtanna bodhisidaru.
But and to the people in the road sides he would preach many things.
Raste badiyalli iddantavarigu kuda aneka sangathigalannu
bodhisidaru. But here it says when he saw the multitudes he took his disciples away to the mountain and preached to them.
Illi nodiddenandre Yesu bahu gumpanna nodi tana shishyandarna pratyekavagi karedu bodhisidaru anta.
So when people who are not disciples try to follow Matthew 5 6 and 7 they got it all wrong.
Yaru shishyandara agiravudillavala avaru Mattaya 5 6 7 na abhyasislikke hodre tappagi hogibidutaru.
These are people to whom Jesus had said earlier in Matthew 4:19, follow me and I will make you fishers of men.
Nannannu himbalisiri manushyarannu hidiyuva bestaranagi nimmanna maduttene anta Mattaya 4:19 ralli helidanta janaravaragiddare.
There we read about the call of four of his disciples who gave up everything in order to follow Jesus.
Yesu alli 4 jana shishyandarannu karitare avaru Yesuvanna himbalisalu ellavannu bittu bandaru.
Great multitudes verse chapter 4:25 followed him.
Mattaya 4:25 ralli helalpattida dodda gumpu Yesuvanna himbalisitu anta.
Verse 18 to 22 of chapter 4 we read of the disciples.
Mattaya 4ne adhyaya 18 inda 22 ralli shishyandara bagge
nortave. Verse 25 with the multitudes.
25ne vachanadalli dodda gumpina kuritaagi nortave.
But seeing the multitudes he left the multitudes and took the disciples.
Yesu dodda mahagumpanna nodi shishyandarana pratyekava karakondu hodru.
So you can't really follow the Sermon on the Mount if you're not first of all given up everything to follow Jesus.
Neevu Yesuvanna himbalisadakkoskara ellavanna bidlilla andre parvatada mele madida prasangavu nimagagi illa.
You don't have to give up your job.
Nimma kelasavanna bidu avashyakate
illa. You have to give up your attachment to your job.
Nimma kelasada kade neevu hondiruvanta nantana bidabeku.
You don't have to give up your house.
Mane bidu avashyakate
illa. You have to give up your attachment to your house.
Nimma maneya kade iruvanta nantana bidabeku.
You don't have to sell your car or scooter.
Nimma car scooter marata madu avashyakate
illa. But you have to give up your attachment to those things.
Avugalige hondiruvanta nantana bidabeku.
A disciple is one who has no attachment to earthly things.
Shishyendru yaru andre ihalokada sangathigalige nantana hondade iruvantavaru.
He uses a thousand earthly things.
Lokada sangathigalanna vastugalannu ಯೇಸು ನಂಟನ ಹೊಂದಿರಲಿಲ್ಲ.
He is living for the kingdom of heaven.
ಯಾಕಂದ್ರೆ ಯೇಸು ಪರಲೋಕ ರಾಜ್ಯಕ್ಕಾಗಿ ಜೀವಿಸುತ್ತ ಇದ್ದರು.
Jesus message is the kingdom of heaven is near.
ಯೇಸುವಿನ ಸಂದೇಶವು ಪರಲೋಕ ರಾಜ್ಯವು ಸಮೀಪವಾಯಿತು ಎಂಬುದಾಗಿ.
So
ಹಾಗಾಗಿ
the first verse of the Sermon on the Mount
ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ಮೊದಲ ವಚನ
tells us how we can possess the kingdom of heaven.
ನಮಗೆ ಹೇಳುತ್ತೆ ಪರಲೋಕ ರಾಜ್ಯವನ್ನು ಹೇಗೆ ಪಡ್ಕೋಬೇಕು ಅಂತ. ಅದು
is the introduction to the whole sermon.
ಇಡೀ ಪ್ರಸಂಗದ ಮೊದಲ ಪರಿಚಯ ಅದಾಗಿದೆ.
ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ವರ್ಸ್
ಈ ವಚನವನ್ನು ಅರ್ಥ ಮಾಡಿಕೊಳ್ಳಿಲ್ಲ
ಅಂದ್ರೆ
ಮಿಕ್ಕವ ಎಲ್ಲವೂ ವ್ಯರ್ಥ.
ವಾಟ್ ಇಸ್ ದ ಫಸ್ಟ್ ಒನ್?
ಮೊದಲನೇದೇನು?
ಬ್ಲೆಸ್ಡ್ ಆರ್ ದ ಪೂರ್ ಇನ್ ಸ್ಪಿರಿಟ್ ಫಾರ್ ದ ಕಿಂಗ್ಡಮ್ ಆಫ್ ಹೆವೆನ್ ಬಿಲಾಂಗ್ಸ್ ಟು ದೆಮ್.
ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ.
ಮೀನ್ ಟು ಬಿ ಪೂರ್ ಇನ್ ಸ್ಪಿರಿಟ್.
ಆತ್ಮದಲ್ಲಿ ಬಡವರಾಗಿರುವುದರ ಅರ್ಥ ಏನು?
ವಿ ಇನ್ ಇಂಡಿಯಾ ಹ್ಯಾವ್ ಸೀನ್ ಬೆಗರ್ಸ್ ಇನ್ ಮೆನಿ ಸಿಟೀಸ್.
ಭಾರತದ ಅನೇಕ ಪಟ್ಟಣಗಳಲ್ಲಿ ಭಿಕ್ಷುಕರನ್ನ ನೋಡಿದ್ದೇವೆ.
ಪೂರ್ ಫೈನಾನ್ಷಿಯಲಿ.
ಅವರು ಹಣಕಾಸಿನ ವಿಚಾರದಲ್ಲಿ ಬಡತನದಿಂದಿರುತ್ತಾರೆ.
ಫ್ರಮ್ ದೆಮ್ ವಿ ಕ್ಯಾನ್ ಲರ್ನ್ ವಾಟ್ ಇಟ್ ಮೀನ್ಸ್ ಟು ಬಿ ಪೂರ್ ಇನ್ ಸ್ಪಿರಿಟ್.
ಅವರಿಂದ ನಾವು ಕಲ್ತ್ಕೋಬಹುದು ಆತ್ಮದಲ್ಲಿ ಬಡವರಾಗಿರೋದು ಹೇಗೆ ಅಂತ.
ದೇ ಆರ್ ಪೂರ್ ಇನ್ ದೇರ್ ಬಾಡಿ.
ಅವರು ದೈಹಿಕವಾಗಿ ಬಡವರಾಗಿದ್ದಾರೆ.
So think of a beggar who comes to your gate.
ಒಬ್ಬ ಭಿಕ್ಷುಕನು ನಿಮ್ಮ ದ್ವಾರದ ಬಳಿ ಬಂದ್ರೆ.
He comes to your house and begs for food or clothing.
ಆತನು ಆಹಾರ ಬಟ್ಟೆಗಾಗಿ ಬೇಡುವಾಗ
and
ಮತ್ತು
you give him some food.
ಆಹಾರ ಕೊಡ್ತೀರಿ ಆತನಿಗೆ.
Maybe you give him a few rupees.
ಕೆಲವು ಚಿಲ್ಲರೆನ್ನು ಕೂಡ ಕೊಡ್ತೀರಿ.
He'll be back there again tomorrow morning.
ಮತ್ತೆ ಮುಂದಿನ ಬೆಳಗಿನ ಸಮಯ ಬರ್ತಾರೆ.
And you'll ask him, what happened to what I gave you yesterday?
ನೀವು ಕೇಳಬಹುದು ನಿನ್ನೆ ಕೊಟ್ಟಿದ್ದು ಏನ್ ಮಾಡಿದೆ ಅಂತ.
He'll say, oh sir, that's finished yesterday.
ಅದು ನಿನ್ನೆಗೆ ಮುಗಿದೋಯ್ತು ಅಂತ ಹೇಳ್ತಾರೆ ಅವರು.
What I need is something for today.
ಇವತ್ತಿಗೆ ಏನಾದರೂ ಬೇಕು ಅಂತ ಹೇಳ್ತಾರೆ ಅವರು.
Money you gave yesterday, you spent because it is so little.
ನಿನ್ನೆ ಕೊಟ್ಟಂತ ಹಣವು ಬಹಳ ಕಡಿಮೆ ಇದ್ದಿದ್ದರಿಂದ ನಿನ್ನೆ ಕಳೆದೋಯ್ತು.
You didn't give him 1,000 rupees.
ನೀವು ಅವರಿಗೆ 1,000 ರೂಪಾಯಿ ಕೊಟ್ಟಿರೋದಿಲ್ಲ. ಸ್ವಲ್ಪ ಕೊಟ್ಟಿದ್ದೀರಿ. ಹಾಗೂ
got spent.
ಆತನು ಕಳ್ಕೊಂಡಿರ್ತಾನೆ.
And so he has to come back.
ಮತ್ತೆ ಹಿಂದಿರುಗಿ ಬರ್ತಾನೆ.
And the next day he comes back again.
ಮುಂದಿನ ಬೆಳಗ್ಗೆ ಮತ್ತೆ ಬರ್ತಾನೆ.
We've seen that beggars coming back again and again and again and again to our gate.
ನಾವು ನೋಡ್ತೇವೆ ನಮ್ಮ ದ್ವಾರದ ಬಳಿ ಭಿಕ್ಷುಕರು ಪದೇ ಪದೇ ಹಿಂತಿರುಗಿ ಬರುವಂತದ್ದನ್ನು.
Now from that we learn what it means to be poor in spirit.
ಅಲ್ಲಿಂದ ನಾವು ಕಲ್ತ್ಕೋಬಹುದು ಆತ್ಮದಲ್ಲಿ ಬಡವರಾಗಿರೋದು ಏನು ಅಂತ.
Why does that beggar keep coming back?
ಯಾಕೆ ಭಿಕ್ಷುಕನು ಪದೇ ಪದೇ ಹಿಂತಿರುಗಿ ಬರ್ತಾನೆ?
He's not ashamed to come.
ಆತನು ನಾಚಿಕೆ ಪಡೋದಿಲ್ಲ ಬರೋದರಲ್ಲಿ.
He recognizes his need.
ಆತನು ತನ್ನ ಅಗತ್ಯತೆಯನ್ನು ಗ್ರಹಿಸಿಕೊಂಡಿದ್ದಾನೆ.
And he probably feels that you're one of the only generous people on the street who will help him.
ID bidiyalli sahaya madalu udari neeve agiddiri anta atanu
bartane. So he doesn't go to other house, he comes to your house.
Atanu bere manege hogodilla, nimma manege bartane.
And that is how we are to go to God.
Navu kuda ade reetiyagi devara bali hogbeku.
Recognizing our need.
Namma agatyatena grahisukobeku.
Every day.
Pratinitya.
Knowing that what we receive is only enough for that day.
Navu padkondiddu adu aa dinakkagi matra anta ankobeku.
Then we need to go back to God next day.
Matte mundina dina devara balige hogbeku.
So there's a verse in Proverbs chapter 4.
Nanoktigalu 4ralli ondu vachana ide.
Like this.
ಅದನ್ನ ಈ ರೀತಿಯಾಗಿ ಓದ್ತೇವೆ.
ಇನ್ ಪ್ರಾವರ್ಬ್ಸ್ ಇನ್ ಚಾಪ್ಟರ್ 4
ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ.
ಇಟ್ ಸ್ಪೀಕ್ಸ್ ಅಬೌಟ್ ಲುಕಿಂಗ್ ಟು ದ ಲಾರ್ಡ್ ಫಾರ್ ಅವರ್ ಫಾರ್ ಗೈಡೆನ್ಸ್.
ದೇವರ ಮಾರ್ಗದರ್ಶನಕ್ಕಾಗಿ ದೇವರನ್ನ ನೋಡುವಂತದ್ದನ್ನ ಅಲ್ಲಿ ನೋಡ್ತೇವೆ.
In verse 20,
ಇಪ್ಪತ್ತನೇ ವಚನ.
Give attention to my words and incline your ear to my saying.
ನನ್ನ ಮಾತುಗಳನ್ನ ಆಲಿಸು, ನನ್ನ ನುಡಿಗಳಿಗೆ ಕಿವಿಗೂಡು ಅಂತ ಇದೆ.
Verse 22, they are life to those who find them and health to their whole body.
ಇಪ್ಪತ್ತೆರಡನೇ ವಚನ, ಅವುಗಳನ್ನ ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು.
God's word is our life.
ದೇವರ ವಾಕ್ಯವು ಜೀವ.
How often should we get it?
ಎಷ್ಟು ಬಾರಿ ನಾವು ಅದನ್ನ ಪಡ್ಕೋಬೇಕು?
Chapter 8,
ಎಂಟನೇ ಅಧ್ಯಾಯ.
Proverbs verse 34.
ಮೂವತ್ನಾಲ್ಕನೇ ವಚನ.
Blessed is the man who listens to me, watching daily at my gates, waiting at my doorpost.
ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು.
Like the beggar coming to your gate.
ಭಿಕ್ಷಕನು ಅದೇ ರೀತಿಯಾಗಿ ಬರ್ತಾನೆ ಪ್ರತಿನಿತ್ಯ.
Here it says such a man is blessed.
ಅಂತಹ ಮನುಷ್ಯನು ಭಾಗ್ಯವಂತನು ಅಂತ ಇದೆ.
Jesus says the same thing in Matthew 5:3.
ಯೇಸು ಮತ್ತಾಯ ಐದನೇ ಅಧ್ಯಾಯ ಮೂರನೇ ವಚನದಲ್ಲಿ ಅದೇ ಹೇಳಿದ್ದು.
Blessed is the man who comes like a spiritual beggar to God every day.
ಆತ್ಮದಲ್ಲಿ ಭಿಕ್ಷುಕನಾಗಿ ಪ್ರತಿನಿತ್ಯ ದೇವರ ಬಳಿ ಬರುವಂತವನು ಭಾಗ್ಯವಂತನು ಅಂತ.
Proverbs 8, waiting daily.
ಜ್ಞಾನೋಕ್ತಿಗಳು ಎಂಟರಲ್ಲಿ ನಾವೇನ್ ನೋಡಿದ್ವಿ? ಪ್ರತಿನಿತ್ಯ ಕಾಯುವಂತದ್ದು.
That is how we are to come to God.
ನಾವು ಕೂಡ ದೇವರ ಬಳಿ ಅದೇ ರೀತಿ ಬರಬೇಕು.
If we remain like that every day,
ಪ್ರತಿನಿತ್ಯ ಆ ರೀತಿಯ ಬದುಕುವಾಗ,
no matter how much we've been blessed, we still come back to God.
ಎಷ್ಟೇ ಆಶೀರ್ವದಿಸಲ್ಪಟ್ಟಿದ್ರು ಮತ್ತೆ ದೇವರ ಬಳಿಗೆ ಬರಬೇಕು.
Because our need is never ending.
ಯಾಕಂದ್ರೆ ನಮ್ಮ ಅಗತ್ಯತೆಯು ಕೊನೆಗಾಣದೇ ಇರುವಂತದ್ದು.
We have many needs in our life.
ನಮ್ಮ ಜೀವಿತದಲ್ಲಿ ಅನೇಕ ಅಗತ್ಯತೆಗಳಿವೆ.
Many areas of our life where we have to become like Jesus.
ಅನೇಕ ಕ್ಷೇತ್ರಗಳಲ್ಲಿ ನಾವು ಯೇಸುವಿನ ರೀತಿಯಲ್ಲಿ ಆಗಬೇಕಾಗಿರುತ್ತದೆ.
And if you are not aware of it,
ಇದರ ಬಗ್ಗೆ ಅರಿವನ್ನ ನೀವು ಹೊಂದಿಲ್ಲ ಅಂದ್ರೆ,
not poor in spirit,
ನೀವು ಆತ್ಮದಲ್ಲಿ ಬಡವರಾಗಿರೋದಿಲ್ಲ.
People who are aware of the needs of other people are not poor in spirit.
ಮತ್ತೊಬ್ಬರ ಅಗತ್ಯತೆ ಅರಿವನ್ನ ಯಾರು ಹೊಂದಿರ್ತಾರಲ್ಲ ಅವರು ಆತ್ಮದಲ್ಲಿ ಬಡವರಾಗಿರೋದಿಲ್ಲ.
God may show you the needs of others if you are some prophet or something who has to preach to them.
ದೇವರು ನಿಮಗೆ ಮತ್ತೊಬ್ಬರ ಅಗತ್ಯತೆಯನ್ನು ತೋರಿಸುವಂತದ್ದು ಅವರಿಗೆ ಪ್ರೋತ್ಸಾಹಿಸಲು ಅಥವಾ ಬೋಧಿಸಲು.
He'll only show you your need.
ಇಲ್ಲವಾದಲ್ಲಿ ನಿಮ್ಮ ಅಗತ್ಯತೆ ಮಾತ್ರ ತೋರಿಸುತ್ತದೆ.
And if you concentrate on your need, you can possess more and more and more of the kingdom of heaven all the time.
ನಿಮ್ಮ ಅಗತ್ಯತೆಯ ವಿಚಾರವಾಗಿ ಹೆಚ್ಚು ಗಮನ ಹರಿಸಿದಾಗ ಪರಲೋಕ ರಾಜ್ಯವನ್ನ ಸ್ವಲ್ಪ ಸ್ವಲ್ಪವಾಗಿ ಪಡೆದುಕೊಳ್ಳುತ್ತಾ ಹೋಗ್ತೀರಿ.
The devil knows that.
ಸೈತಾನನಿಗೆ
ಗೊತ್ತಿದೆ. That's why he makes you concentrate on other people's needs.
ಹಾಗಾಗಿ ಆತನು ಮತ್ತೊಬ್ಬರ ಅಗತ್ಯತೆಯ ಕಡೆ ಗಮನ ಹರಿಸುವಂತೆ ಮಾಡುತ್ತಾನೆ.
So after 25 years you're still poverty stricken spiritually.
25 ವರ್ಷಗಳ ನಂತರವೂ ಸಹ ಆತ್ಮದಲ್ಲಿ ಬಡವರಾಗೇ
ಇರುತ್ತೆ. Please remember, this is very important.
ಇದನ್ನ ನೆನಪಿಡಿ, ಇದು ಬಹಳ ಮುಖ್ಯ.
How we can be spiritual men in God's kingdom.
ದೇವರ ರಾಜ್ಯದಲ್ಲಿ ನಾವು ದೈವಿಕ ಮನುಷ್ಯರಾಗಿ
ಹೇಗಿರಬಹುದು?
ನಂತರ ದುಃಖ ಪಡುವವರು ಧನ್ಯರಾಗುತ್ತಾರೆ.
Because they lost something earthly, but mourn because they are not Christ-like.
ಲೋಕದಲ್ಲಿ ಏನೋ ಕಳ್ಕೊಂಡಿದೀವಿ ಅಂತ ದುಃಖ ಅಂತಲ್ಲ, ಕ್ರಿಸ್ತನ ನಿಮಿತ್ತ ದುಃಖ ಪಡೋದು.
When you get to heaven, you're not going to mourn over even a loss of 10,000 rupees.
Parloka rajyakke hodaga 10,000 kalkondiddara vishayavagi dukha padodilla.
You are going to mourn if you spent your earthly days without becoming Christ like.
Nimma ee lokada jeevitadalli kristana riti aaglilla andre parloka rajyadalli bahala dukha padtiri neevu.
Then he speaks about being gentle.
Shantateya kuritu yesu maatanadiddare.
One who will not fight for your rights.
Andre nimma hakkugaligagi horata madade iruvantadu.
You are meek and you allow people to take advantage of you.
ನೀವು ಸಾತ್ವಿಕರಾಗಿರ್ತೀರಿ, ಜನರು ನಿಮ್ಮಿಂದ ಲಾಭ ಪಡೆದುಕೊಳ್ಳಲು ಅನುಮತಿಸುತ್ತಾರೆ.
You don't have to be afraid.
ನೀವು ಭಯಪಡ ಅವಶ್ಯಕತೆ ಇಲ್ಲ.
One day you will inherit the whole earth.
ನೀವು ಒಂದು ದಿನ ಇಡೀ ಲೋಕದ ಬಾಧ್ಯತೆಯನ್ನು ಪಡ್ಕೊಳ್ತೀರಿ.
Blessed are those who hunger and thirst for righteousness.
ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು ಅಂತಿದೆ.
Why is it many Christians are not righteous?
ಯಾಕೆ ಅನೇಕ ಕ್ರೈಸ್ತರು ನೀತಿವಂತರಾಗಿಲ್ಲ?
When it says here that those who hunger and thirst for righteousness will be satisfied.
ನೀತಿಗಾಗಿ ತವಕ ಪಡುವವರು ತೃಪ್ತಿ ಹೊಂದುವರು ಅಂತ ಇದೆ.
Satisfied means it's like a hungry man getting as much as he wants of food.
ತೃಪ್ತಿ ಹೊಂದದು ಅಂತಂದ್ರೆ ಒಬ್ಬ ಹಸಿವೆ ಉಳ್ಳಂತ ಮನುಷ್ಯ ತೃಪ್ತಿ ಆಗುವಷ್ಟು ತಿನ್ನುವುದು.
Five star restaurant says today we're going to offer food freely to anybody as much as they want.
ಉದಾಹರಣೆಗೆ ಒಂದು ದೊಡ್ಡ ಹೋಟೆಲ್ ನಿಮಗೆ ಎಷ್ಟು ಬೇಕೋ ಅಷ್ಟು ಊಟವನ್ನ ಉಚಿತವಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳೋದಾದ್ರೆ
there'd be a big rush there.
ಅಲ್ಲಿ ದೊಡ್ಡ ಸಾಲ ಇರುತ್ತೆ.
Hey, we can eat this good food.
ಒಳ್ಳೆ ಆಹಾರ ಊಟ ಮಾಡಬಹುದು ಅನ್ಕೋಬಹುದು.
Small helping, but till we are satisfied.
ಸ್ವಲ್ಪ ತಿನ್ನೋದಿಲ್ಲ, ನೀವು ಹೊಟ್ಟೆ ತುಂಬುವಷ್ಟು ತಿಂತೀರ.
This is the promise here.
ಇದು ವಾಗ್ದಾನ.
You can have righteousness, which is the best food in the world, until you are satisfied.
ನೀವು ನೀತಿಯ ದೊಡ್ಡ ಆಹಾರವನ್ನ ಅಂದ್ರೆ ಉತ್ತಮ ಆಹಾರವನ್ನು ಪಡ್ಕೋಬಹುದು ಅದಕ್ಕೆ ಹಸಿವೆಯಿಂದ ಇದ್ರೆ ಮಾತ್ರ.
Why is it the vast majority of Christians are not righteous?
ಯಾಕೆ ಬಹುತೇಕ ಕ್ರೈಸ್ತರು ನೀತಿಯಾಗಿಲ್ಲ?
I think almost all Christians pray that they'll be holy.
ಎಲ್ಲಾ ಕ್ರೈಸ್ತರು ಶುದ್ಧತೆಗಾಗಿ ಪ್ರಾರ್ಥನೆ ಮಾಡ್ತಾರೆ.
Why this promise is not fulfilled?
ಯಾಕೆ ಈ ವಾಗ್ದಾನವು ನೆರವೇರಿಲ್ಲ?
Read the condition.
ಷರತ್ತನ್ನ ಓದ್ರಿ.
It doesn't say those who pray for righteousness will be satisfied.
ನೀತಿಗೆ ಪ್ರಾರ್ಥನೆ ಮಾಡಿದವರು ತೃಪ್ತಿ ಹೊಂದುವರು ಅಂತಿಲ್ಲ. ಇಲ್ಲ,
those who hunger and thirst.
ಹಸಿದವರು ಮತ್ತು ಬಾಯಾರಿದವರು ಅಂತ ಇದೆ ಇಲ್ಲಿ.
There's a lot of difference between asking for something and hungering and thirsting for something.
ಏನೋ ಒಂದನ್ನ ಕೇಳುವುದಕ್ಕೂ ಅದಕ್ಕೆ ಹಸಿದು ಬಾಯಾರೋದಕ್ಕೂ ಬಹಳ ವ್ಯತ್ಯಾಸ ಇದೆ.
ಫಾರ್ ಎಕ್ಸಾಂಪಲ್,
ಉದಾಹರಣೆಗೆ,
many times during the day we may be thirsty for a little glass of water.
ದಿನದಲ್ಲಿ ಅನೇಕ ಬಾರಿ ನಾವು ನೀರಿಗಾಗಿ ದಾಹ ಪಡ್ತೇವೆ.
And we go and get a glass of water and drink it.
ಆಗ ಒಂದು ಲೋಟ ನೀರು ತಗೊಂಡು ಕುಡಿತೇವೆ.
Most places water is free.
ಅನೇಕ ಕಡೆ ನೀರು ಉಚಿತವಾಗಿ ದೊರಕುತ್ತದೆ.
But supposing a glass of water cost 10,000 rupees.
ಒಂದು ವೇಳೆ ಒಂದು ಲೋಟ ನೀರು 10,000 ರೂಪಾಯಿಗೆ ಮಾರಾಟ ಆಗೋದಾದ್ರೆ,
how many of you would want to drink a glass of water?
ಎಷ್ಟು ಜನ ಒಂದು ಲೋಟ ನೀರನ್ನ ಕುಡಿತೀರಿ?
You'd say, oh, I can go without a glass of water the whole day.
ನೀವು ಹೇಳಬಹುದು ದಿನ ಪೂರ್ತಿ ನಾನು ನೀರಿಲ್ದೇನೆ ಕಳಿತೀನಿ ಅಂತ.
Maybe just take a little sip of 10 rupees.
10 ರೂಪಾಯಿ ಕೊಟ್ಟು ಸ್ವಲ್ಪ ನೀರನ್ನ ಮಾತ್ರ ಕುಡಿತೀರಿ ಅಷ್ಟೇ ನೀವು.
Because a glass of water costs 10,000 rupees.
ಯಾಕಂದ್ರೆ ಒಂದು ಲೋಟ ನೀರು 10,000 ರೂಪಾಯಿ ಇರೋದ್ರಿಂದ.
But go to a person who's been walking in the desert for 4 or 5 days.
ಅರಣ್ಯದಲ್ಲಿ 4-5 ದಿನ ನಡೆಯುತ್ತಿರುವಂತ ಮನುಷ್ಯನನ್ನ ಹೋಗಿ ಕೇಳ್ರಿ ನೀವು.
6-7 days.
ಅಥವಾ 7 ದಿನ.
Exhausted.
ಆತನು ಸುಸ್ತಾಗಿರ್ತಾನೆ.
Body completely dry.
ಆತನ ದೇಹವು ಒಣಗಿ ಹೋಗಿರುತ್ತದೆ.
He will pay any amount for a glass of water, even 100,000 rupees if he has.
ಆತನು ಒಂದು ಲೋಟ ನೀರಿಗಾಗಿ 100,000 ರೂಪಾಯಿ ಕೂಡ ತೆತ್ತಲು ತಯಾರಿರುತ್ತಾನೆ.
Because otherwise he's going to die.
ಇಲ್ಲವಾದರೆ ಆತನು ಸಾಯಲಿಕ್ಕಿರುತ್ತಾನೆ.
So that man is hungering and thirsting for water.
ಅಂತಹ ಮನುಷ್ಯನು ನೀರಿಗಾಗಿ ಬಾಯಾರಿದವನಾಗಿರುತ್ತಾನೆ.
ಯು ಮೇ ಜಸ್ಟ್ ಡಿಸೈರ್ ಅ ಗ್ಲಾಸ್ ಆಫ್ ವಾಟರ್.
ನೀವು ನೀರಿಗಾಗಿ ಬಯಕೆಯನ್ನು ಹೊಂದ್ಕೋಬಹುದು.
ಬಟ್ ಇಫ್ ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಯು ಸೇ ನೋ.
ಆದ್ರೆ ನೀವು ಹೇಳ್ತೀರಿ ಅದು ತುಂಬಾ ಬೆಲೆ ಇದೆ ಅಂತ.
ದಟ್ಸ್ ವೈ ಮೆನಿ ಕ್ರಿಶ್ಚಿಯನ್ಸ್ ಆರ್ ನಾಟ್ ರೈಚಸ್, ದೇ ಡೋಂಟ್ ಹಂಗರ್ ಅಂತ.
ಹಾಗಾಗಿ ಅನೇಕ ಕ್ರೈಸ್ತರು ನೀತಿವಂತಿಕೆಯಿಂದ ಇಲ್ಲ, ಕಾರಣ ಅವರು ಬಾಯಾರಿ.
Verse 7, God says he's going to be merciful to those who are merciful.
7ನೇ ವಚನ, ಯಾರು ಮತ್ತೊಬ್ಬರಿಗೆ ಕರುಣೆಯನ್ನು ತೋರಿಸುತ್ತಾರಲ್ಲ ಅವರು ಕರುಣೆಯನ್ನು ಹೊಂದುವರು ಅಂತ ಇದೆ.
Merciful to you in the day of judgment.
ನ್ಯಾಯ ತೀರ್ಪಿನ ದಿನದಲ್ಲಿ ನಿಮಗೆ ಕರುಣೆ ಬೇಕು ಅಂತಂದ್ರೆ,
I give you one bit of advice.
ಒಂದು ಸಲಹೆ ಕೊಡ್ತೇನೆ ನಿಮಗೆ.
Be merciful to every single human being you meet.
ಪ್ರತಿಯೊಬ್ಬ ಮಾನವರನ್ನ ನೀವು ಭೇಟಿಯಾಗ್ತಿರಲ್ಲ ಅವರಿಗೆ ಕರುಣೆ ತೋರಿಸಿ. ಕ್ಷಮಿಸ್ರಿ.
Whatever wrong they've done to you.
ಅವರು ನಿಮಗೆ ಎಷ್ಟೇ ತಪ್ಪನ್ನ ಮಾಡಿದ್ರು
ಸಹ, Do good wherever you can to people.
ನಿಮಗೆ ಸಾಧ್ಯವಾದಷ್ಟು ಜನರಿಗೆ ಒಳ್ಳೆಯದನ್ನ ಮಾಡಿ.
You'll receive tremendous mercy from God.
ನಂತರ ದೇವರಿಂದ ಅದ್ಭುತವಾದ ಕರುಣೆಯನ್ನು
ದೊರಕಿಸಿಕೊಳ್ಳುತ್ತೀರಿ. To others.
ಮತ್ತೊಬ್ಬರಿಗೆ ಕರುಣೆ ತೋರಿಸಿ.
Means forgiving them for what wrong they did to you.
ಅಂದರೆ ಅವರು ಮಾಡಿದಂತಹವುಗಳನ್ನು ಕ್ಷಮಿಸುವಂತದ್ದು.
And secondly,
ಎರಡನೆಯದಾಗಿ,
Doing good when they are in need.
ಅವರು ಅಗತ್ಯತೆಯಲ್ಲಿರುವಾಗ ಒಳ್ಳೆಯದನ್ನ ಮಾಡುವಂತದ್ದು.
Next is pure in heart.
ನಂತರ ನಿರ್ಮಲ ಚಿತ್ತರು. 8ನೇ ವಚನದಲ್ಲಿದೆ.
Those who are pure in heart will see God.
ನಿರ್ಮಲ ಚಿತ್ತರು ದೇವರನ್ನು ನೋಡುವರು.
Pure in heart is different from having a clean conscience.
ನಿರ್ಮಲ ಚಿತ್ತ ಅಂತಂದ್ರೆ ಶುದ್ಧ ಮನಸ್ಸಾಕ್ಷಿಗಿಂತ ವ್ಯತ್ಯಾಸವುಳ್ಳದ್ದು.
Clean conscience means I have not committed in my sins are all cleansed in the blood of Christ.
ಶುದ್ಧ ಮನಸ್ಸಾಕ್ಷಿ ಅಂದ್ರೆ ಕ್ರಿಸ್ತನ ರಕ್ತದಿಂದ ನನ್ನೆಲ್ಲ ಪಾಪಗಳು ತೊಳೆಯಲ್ಪಟ್ಟಿದೆ ಅಂತ. ನಿರ್ಮಲ ಚಿತ್ತ ಅಂದ್ರೆ
a heart which has no place for anyone or anything but God.
ನನ್ನ ಹೃದಯದಲ್ಲಿ ದೇವರ ಹೊರತಾಗಿ ಮತ್ತೇನು ಇಲ್ಲ ಅಂತ ಹೇಳುವಂತದ್ದು.
There are a lot of people with a clean conscience.
ಅನೇಕರಿಗೆ ಶುದ್ಧ ಮನಸ್ಸಾಕ್ಷಿ ಇದೆ.
Who don't have a pure heart.
ನಿರ್ಮಲ ಚಿತ್ತ ಅಂದ್ರೆ ಶುದ್ಧ ಚಿತ್ತ ಇಲ್ಲ.
Because they confessed all their sin.
ಅವರು ಪಾಪವನ್ನು ಅರಿಕೆ ಮಾಡಿದ್ದಾರೆ.
Blood has cleansed them.
ಕ್ರಿಸ್ತನ ರಕ್ತವು ತೊಳೆಯಲ್ಪಟ್ಟಿರುತ್ತದೆ.
But in their heart there is still place for things other than God.
ಆದರೆ ಹೃದಯದಲ್ಲಿ ದೇವರ ಹೊರತಾಗಿ ಮಿಕ್ಕ ಎಲ್ಲಾ ಸಂಗತಿಗಳು
ಇರುತ್ತವೆ. Not evil things.
ಕೆಟ್ಟ ಸಂಗತಿ ಅಲ್ಲ.
Their job.
ಕೆಲಸ.
Their house.
ಮನೆ.
Good things.
ಒಳ್ಳೆ ಸಂಗತಿಗಳು.
But God doesn't fill their heart.
ದೇವರ ಹೊರ ಹೃದಯದಲ್ಲಿ ತುಂಬಿರೋದಿಲ್ಲ.
Man with a pure heart is one who loves God with all his heart, soul, strength and mind.
ಶುದ್ಧ ಮನಸ್ಸು ಅಂತ ಅಂದ್ರೆ ದೇವರನ್ನ ಪೂರ್ಣ ಬಲ, ಪ್ರಾಣ ಮತ್ತು ಬುದ್ಧಿಯಿಂದ
ಅಂತಹ ಮನುಷ್ಯನು ದೇವರನ್ನ ನೋಡ್ತಾನೆ. ಎಲ್ಲೇ ಹೋದ್ರೂ ಕೂಡ ಆತನು ದೇವರನ್ನ ನೋಡ್ತಾನೆ. ಲೋಕದ ಎಲ್ಲಾ ಕಡೆನು
ಇನ್ ವಾಟ್ ಎವರ್ ಹ್ಯಾಪನ್ಸ್ ಟು ಹಿಮ್
ಆತನಿಗೆ ಏನೇ ಆದರೂ ಸಹ
ಹಿ ವಿಲ್ ನಾಟ್ ಸೀ ಪೀಪಲ್ ಹಿ ವಿಲ್ ಸೀ ಗಾಡ್
ಜನರನ್ನ ನೋಡೋದಿಲ್ಲ ದೇವರನ್ನ ನೋಡ್ತಾನೆ.
ಜೀಸಸ್ ಇನ್ ದ ಗಾರ್ಡನ್ ಆಫ್ ಗೆತ್ಸೆಮನೆ
ಗೆತ್ಸೆಮನೆ ತೋಟದಲ್ಲಿ ಯೇಸು ನೋಡಿದ
ಹಾಗೆ ಸಾ ಜೂಡಸ್
ಪೇತ್ರನು ಇಸ್ಕರಿಯೂತ ಯೂದನ ನೋಡಿದನು. ಯೇಸು ತಂದೆಯನ್ನ ನೋಡಿದನು.
ಪೀಟರ್ ಟ್ರೈಡ್ ಟು swing his sword at the Roman soldiers.
ಪೇತ್ರನು ರೋಮನ್ ಸೈನಿಕನ ಎಡೆಗೆ ಕತ್ತಿಯನ್ನು ತೆಗೆದನು.
Somebody's ear off.
ಮತ್ತೊಬ್ಬನ ಕಿವಿಯನ್ನು ಕತ್ತರಿಸಿದನು.
I think Peter was trying to kill Judas and missed and hit some soldier.
ನನ್ನ ಯೋಚನೆ ಪ್ರಕಾರ ಪೇತ್ರನು ಯಾರನ್ನೋ ಕೊಲ್ಲಲಿಕ್ಕೆ ಹೋಗಿ ಕಿವಿಯನ್ನು ಕತ್ತರಿಸಿದನು. ಆದ್ರೆ
Jesus saw the father.
ಯೇಸು ತಂದೆಯನ್ನ ನೋಡಿದರು.
He didn't see Judas or the Roman soldier.
ಯೂದನನ್ನಾಗಲಿ ಮತ್ತೊಬ್ಬರನ್ನಾಗಲಿ ನೋಡಲಿಲ್ಲ.
He said the cup which my father gave me, shouldn't I drink it?
ತಂದೆ ಕೊಟ್ಟಂತ ಪಾತ್ರೆಯನ್ನು ನಾನು ಕುಡಿಬಾರದು ಅಂತ ಯೇಸು
ಹೇಳಿದರು. How did he see God there?
ದೇವರನ್ನ ಹೇಗೆ ನೋಡಿದ್ರ ಯೇಸು?
How did he see the father?
ತಂದೆಯನ್ನ ಹೇಗೆ ನೋಡಿದ್ರ ಯೇಸು?
Pure in heart.
ನಿರ್ಮಲ ಚಿತ್ತರಾಗಿದ್ದರಿಂದ.
When you blame and criticize people.
ನೀವು ದೂಷಿಸುವಾಗ ಮತ್ತು ಟೀಕಿಸುವಾಗ ಮತ್ತೊಬ್ಬರನ್ನ.
Because your heart is not pure because you don't see God, you see people.
ನಿಮ್ಮ ಹೃದಯವು ಶುದ್ಧವಾಗಿರೋದಿಲ್ಲ, ನೀವು ದೇವರನ್ನ ನೋಡ್ತಾ ಇರೋದಿಲ್ಲ, ಮನುಷ್ಯನ ನೋಡ್ತಾ
ಇರೋದಿಲ್ಲ. You see Judas Iscariot and the Roman soldier.
ನೀವು ಯೂದನನ್ನ ಮತ್ತು ಸೈನಿಕರನ್ನ ನೋಡ್ತಿರ್ತೀರಿ.
Your heart were pure.
ನಿಮ್ಮ ಹೃದಯ ಶುದ್ಧವಾಗಿತ್ತು
ಅಂದ್ರೆ
ದೇವರನ್ನ ಎಲ್ಲಾ ಕಡೆ ನೋಡಿ.
Your God in control of every single thing that happens around you.
ನಿಮ್ಮ ಸುತ್ತ ಆಗುವಂತ ಪ್ರತಿಯೊಂದು ಸಂಗತಿಯನ್ನ ದೇವರು ನಿಯಂತ್ರಣ ಮಾಡ್ತಾನೆ ಅಂತ ನೋಡ್ತೀರಿ ನೀವು.
Next is peacemakers.
ನಂತರ ಸಮಾಧಾನ ಪಡಿಸುವವರು.
Who are the sons of God?
ಯಾರು ದೇವರ ಮಕ್ಕಳು?
We say those who accept Christ.
ಯಾರು ಕ್ರಿಸ್ತನನ್ನ ಸ್ವೀಕರಿಸಿದರು ಅವರು ಅಂತ ಹೇಳ್ತೀವಿ. ಅವರು ದೇವರ ಮಕ್ಕಳು ಅಂತ ಹೇಳ್ತೀವಿ.
Children become sons.
ಹೇಗೆ ಅವರು ಮಕ್ಕಳಾಗ್ತಾರೆ?
Verse 9.
ಒಂಬತ್ತನೇ ವಚನ.
When they become peacemakers.
ಅವರು ಸಮಾಧಾನ ಪಡಿಸುವಾಗ.
When their whole passion is to be at peace with God and peace with other people.
ಅವರು ದೇವರೊಟ್ಟಿಗೆ ಮತ್ತು ಮನುಷ್ಯರೊಟ್ಟಿಗೆ ಸಮಾಧಾನ ಹೊಂದಬೇಕು ಅಂತ ಅನ್ಕೊಂಡುವಾಗ.
As they have grace to bring other two people in peace with each other also.
ಮತ್ತೊಬ್ಬರನ್ನ ಸಮಾಧಾನಕ್ಕೆ ನಡೆಸುವಾಗ.
You can't go to that ministry straight away.
ಅಂತ ಸೇವೆಗೆ ನೀವು ನೇರವಾಗಿ ಹೋಗಲಿಕ್ಕಾಗೋದಿಲ್ಲ.
That requires a lot of maturity and a lot of wisdom, otherwise you'll cause confusion.
ಅದಕ್ಕಾಗಿ ಹೆಚ್ಚು ಪ್ರಬುದ್ಧತೆ ಜ್ಞಾನ ಬೇಕು, ಇಲ್ಲಾಂದ್ರೆ ಗೊಂದಲ ಮಾಡ್ಬಿಡ್ತೀವಿ ನೀವು.
First of all, having being at peace with God.
ಮೊದಲು ದೇವರೊಟ್ಟಿಗೆ ಸಮಾಧಾನ.
And secondly,
ಎರಡನೆಯದಾಗಿ
being at peace with all human beings.
ಎಲ್ಲಾ ಮಾನವರೊಟ್ಟಿಗೆ ಸಮಾಧಾನ.
And finally,
ಕೊನೆಯದಾಗಿ
may God may give you a ministry to make peace between people.
ದೇವರು ನಿಮಗೆ ಸೇವೆ ಕೊಡ್ತಾರೆ, ಮತ್ತೊಬ್ಬರಲ್ಲಿ ಸಮಾಧಾನ ತರುವಂತದ್ದನ್ನು.
In verse 10 it speaks about the next blessing is on those who are persecuted.
ಹತ್ತನೇ ವಚನ ನೋಡ್ತೇವೆ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಅಂತ.
Jesus said that
ಯೇಸು ಹೇಳಿದ್ರು,
you're righteous, you'll be persecuted.
ನೀವು ನೀತಿಯ ನಿಮಿತ್ತ ಹಿಂಸೆಗೊಳಗಾಗ್ತೀರಿ ಅಂತ.
Because we're living in an unrighteous world.
ಯಾಕಂದ್ರೆ ಅನೀತಿಯ ಲೋಕದಲ್ಲಿ ಜೀವಿಸ್ತಾ ಇದೀವಿ
ನಾವು. Black does not like white.
ಕತ್ತಲು ಬೆಳಕಾಗಿ ಇಲ್ಲ, ಆಗೋದು ಇಲ್ಲ ಕೂಡ.
And so you'll be persecuted.
ಹಾಗಾಗಿ ನೀವು ಹಿಂಸೆಗೊಳಗಾಗ್ತೀರಿ.
You're blessed if you're standing up for what is right and you're persecuted for that.
ನೀವು ನೀತಿಗಾಗಿ ನ್ಯಾಯಕ್ಕಾಗಿ ನಿಂತಾಗ ಹಿಂಸೆಗೆ ಒಳಗಾಗ್ತೀರಿ ಮತ್ತು ನೀವು ಧನ್ಯರು ಕೂಡ.
And the last blessing here is for those who are persecuted for standing up for Jesus.
ಕೊನೆಯ ಆಶೀರ್ವಾದ ಯೇಸುವಿನ ನಿಮಿತ್ತ ಹಿಂಸೆಗೆ
ಒಳಗಾಗುವಂತದ್ದು.
ಅನೇಕರು ನೀತಿಯಲ್ಲಿ ನಿಲ್ತಾರೆ, ಆದರೆ ಸಾರ್ವಜನಿಕವಾಗಿ ಯೇಸುವನ್ನು ಅರಿಕೆ ಮಾಡುವುದಿಲ್ಲ. ನೀವು ಯೇಸುವಿನ ನಿಮಿತ್ತ ಅವಮಾನಕ್ಕೆ ಒಳಗಾದಾಗ,
all types of evil are spoken against you.
ನಿಮ್ಮ ಬಗ್ಗೆ ನಿಂದನೆಗಳು ಬಹಳಷ್ಟು ಬಂದಾಗ,
how many of you believe you're a blessed man?
ಎಷ್ಟು ಜನ ನೀವು ನಂಬ್ತೀರಿ ಭಾಗ್ಯವಂತರು ಆಗ ಅಂತ.
Says you got to rejoice and be glad at such a
time. ನೀವು ಅಂತಹ ಸಮಯದಲ್ಲಿ ಕರ್ತನಲ್ಲಿ ಸಂತೋಷಿಸಬೇಕು.
All these qualities,
ಎಲ್ಲಾ ಗುಣಮಟ್ಟಗಳು,
will make you, verse 13, the salt of the earth.
13ನೇ ವಚನದಲ್ಲಿ ಹೇಳಿದೆ, ನಿಮ್ಮನ್ನ ಉಪ್ಪನ್ನಾಗಿ ಮಾಡುತ್ತದೆ, ಲೋಕದ ಬೆಳಕು ಅಂತ 14ನೇ ವಚನದಲ್ಲಿ ಹೇಳಲ್ಪಟ್ಟಿದೆ.
Now you understand why the salt has lost its taste and the light has gone out.
ಉಪ್ಪು ಯಾಕೆ ರುಚಿಯನ್ನು ಕಳೆದುಕೊಂಡಿದೆ, ಬೆಳಕು ಯಾಕೆ ಹೊರಟೋಗಿದೆ ಅಂತ ಈಗ ಅರ್ಥ ಮಾಡ್ಕೋಬೇಕು.
Not pursuing the qualities mentioned here.
ಯಾಕಂದ್ರೆ ಕ್ರೈಸ್ತರು ಈ ಗುಣಮಟ್ಟವನ್ನ ಹುಡುಕದೇ ಇರೋದ್ರಿಂದ.
Then Jesus said,
ಯೇಸು ನಂತರ ಹೇಳಿದ,
your righteousness must be greater than the righteousness of the Pharisees.
20ನೇ ವಚನದಲ್ಲಿ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತ ಹೆಚ್ಚಿನದಾಗಿರಬೇಕು ಅಂತ.
In which way?
ಯಾವ ವಿಧದಲ್ಲೋ?
Their righteousness was outward. Ours has to be inward.
ಅವರ ನೀತಿಯು ಹೊರಗಡೆ ಇರುವಂತದ್ದು, ನಮ್ಮ ನೀತಿಯು ಒಳಗಡೆ ಇರಬೇಕು ಅಂತ ಹೇಳಿದ್ರು ಯೇಸು.
Theirs was don't commit adultery.
ಅವರು ವ್ಯಭಿಚಾರ ಮಾಡಬಾರದು ಅಂತ ಹೇಳ್ತಾರೆ.
Ours is we don't lust.
ನಾವು ಮೋಹಿಸಲೇಬಾರದು ಅಂತ ಯೇಸು ಹೇಳ್ತಾರೆ.
Theirs was don't commit murder, verse 21.
21ನೇ ವಚನ ನರಹತ್ಯೆ ಮಾಡಬಾರದು ಅಂತ ಹೇಳ್ತಾರೆ.
Ours is we don't get angry, verse 22.
22ನೇ ವಚನದಲ್ಲಿ ಯೇಸು ಹೇಳ್ತಾರೆ, ನಾವು ಕೋಪವನ್ನೇ ಮಾಡ್ಕೋಬಾರದು.
And if we do get angry, we go immediately to our brother, verse 24, and settle matters with him.
24ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ನಾವು ಸಹೋದರನ ಮೇಲೆ ಕೋಪ ಮಾಡಿಕೊಂಡಿದ್ರೆ ಆತನೊಟ್ಟಿಗೆ ಒಂದಾಗಬೇಕು ಅಂತ.
And ours is not just not committing adultery, verse 27.
ವ್ಯಭಿಚಾರ ಮಾಡಬಾರದು ಅಂತ 27ನೇ ವಚನದಲ್ಲಿದೆ.
Even being willing to pull out our eye, verse 29, to overcome this lusting with the eyes.
ಈ ಒಂದು ಕಣ್ಣಿನಲ್ಲಿ ಸಿಲುಕಿದಂತ ಪಾಪದಿಂದ ಹೊರಬರಲು ಬಲಗಣನ ಕಿತ್ತು ಬಿಸಾಡಬೇಕು ಅಂತ.
That doesn't mean that we have to actually pull it out.
ಅದರ ಅರ್ಥ ಕಿತ್ತು ಬಿಸಾಕುವುದು ಅಂತ.
But it does mean that we should have such a radical attitude.
ಅಂದ್ರೆ ನಾವು ಅಂತಹ ಮನೋಭಾವನೆಯನ್ನು ಹೊಂದಿರಬೇಕು ಎಂಬುದಾಗಿ.
We speak the truth not only when we have taken a vow, but ಆಲ್ವೇಸ್ ಸ್ಪೀಕ್ ದ ಟ್ರೂತ್ ವರ್ಸ್
33 ಮೂರನೇ ವಚನದಿಂದ ಹೇಳಲ್ಪಟ್ಟಿದೆ ಆಣೆ ಇಟ್ಟಾಗ ಮಾತ್ರ ಸತ್ಯ ಹೇಳುವಂತದ್ದಲ್ಲ ಯಾವಾಗಲೂ ಸತ್ಯ ಹೇಳಬೇಕು
ಅಂತ ನಾಟ್ ಓನ್ಲಿ ಆವರ್ ನೇಬರ್ಸ್ ವರ್ಸ್ 43 ಬಟ್ ಈವನ್ ಆವರ್ ಎನಿಮೀಸ್ ವರ್ಸ್ 44
44ನೇ ವಚನ ಹೇಳಲ್ಪಟ್ಟಿದೆ ನಮ್ಮ ನೆರೆ ಹೊರೆಯವರನ್ನ ಮಾತ್ರ ಪ್ರೀತಿಸೋದಲ್ಲ ವೈರಿಗಳನ್ನ ಪ್ರೀತಿಸಬೇಕು ಅಂತ
ದಿಸ್ ಇಸ್ ಹೌ ಆವರ್ ರೈಚಸ್ನೆಸ್ ಮಸ್ಟ್ ಬಿ ಗ್ರೇಟರ್ ದನ್ ದಿ ರೈಚಸ್ನೆಸ್ ಆಫ್ ದಿ ಫರಿಸೀಸ್
ಫರಿಸಾಯರ ನೀತಿಗಿಂತ ನಮ್ಮ ನೀತಿ ಹೆಚ್ಚದು ಎಂಬುದರ ಅರ್ಥ ಇದೆ
ಆಗಿದೆ ದೆನ್ ಹಿ ವೆಂಟ್ ಆನ್ ಟು ಸೇ
ನಂತರ ಯೇಸು ಹೇಳಿದ್ದು
ಯುವರ್ ರೈಚಸ್ನೆಸ್ ಮಸ್ಟ್ ಬಿ ಗ್ರೇಟರ್ ಇನ್ ದಿ ಸೆನ್ಸ್ ದಟ್ ಯು ಡೋಂಟ್ ಸೀಕ್ ಆನರ್ ಇನ್ ಯುವರ್ ರಿಲಿಜಿಯಸ್ ಆಕ್ಟಿವಿಟೀಸ್
ನಿಮ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ಗೌರವವನ್ನು ಬಯಸಬಾರದು ಎಂಬುದಾಗಿ ಯೇಸು ಹೇಳಿದರು
ಇಫ್ ಯು ಗಿವ್ ಮನಿ ಗಿವ್ ಇಟ್ ಸೀಕ್ರೆಟ್ಲಿ ಚಾಪ್ಟರ್ 6 ವರ್ಸ್ 1 ಟು 4
ಆರನೇ ಅಧ್ಯಾಯ 1-4 ನಾಲ್ಕನೇ ವಚನದಲ್ಲಿ ಹೇಳಲ್ಪಟ್ಟಿದೆ ನೀವು ಹಣವನ್ನು ಕೊಟ್ಟರೆ ರಹಸ್ಯವಾಗಿ ಕೊಡಿರಿ ಅಂತ
ಪ್ರೇ ವರ್ಸ್ 5 ಆನ್ ವರ್ಡ್ಸ್ ಆಫ್ ಚಾಪ್ಟರ್ 6 ಡೋಂಟ್ ಲೆಟ್ ಎನಿಬಡಿ ನೋ ದಟ್ ಯು ಆರ್
ಪ್ರೇಯಿಂಗ್ ಐದನೇ ವಚನದಲ್ಲಿ ಹೇಳಲ್ಪಟ್ಟಿದೆ ನೀವು ಪ್ರಾರ್ಥನೆ ಮಾಡುವಾಗ ಮತ್ತೊಬ್ಬರಿಗೆ ಗೊತ್ತಾಗಬಾರದು ಅಂತ
Verse 16 to 18, don't let anyone know you're fasting.
16 ಮತ್ತು 17ನೇ ವಚನ ನೀವು ಉಪವಾಸ ಮಾಡ್ತಾ ಇದ್ದೀರಿ ಅಂತ ಯಾರಿಗೂ ಗೊತ್ತಾಗಬಾರದು ಅಂತ ಇದೆ.
Now most people whom I have met, Christians,
ನಾನು ಭೇಟಿಯಾದಂತ ಅನೇಕ ಕ್ರೈಸ್ತರು
when they fast, they let people know.
ಅವರು ಉಪವಾಸ ಮಾಡುವಾಗ ಮತ್ತೊಬ್ಬರಿಗೆ ಗೊತ್ತಾಗೋ ಮಾಡುತ್ತಾರೆ.
I found, generally speaking, Christians in two categories.
ಸಾಮಾನ್ಯವಾಗಿ ಹೇಳಬೇಕಂದ್ರೆ ಕ್ರೈಸ್ತರು ಎರಡು ವರ್ಗದಿಂದ ಕೂಡಿದ್ದಾರೆ.
Most of them.
ಅನೇಕರು
ಸಮ್ ಹೂ ಫಾಸ್ಟ್ ಅಂಡ್ ಲೆಟ್ ಅದರ್ ಪೀಪಲ್ ಸಟ್ಲಿ ನೋ ದಟ್ ದೇ ಆರ್ ಫಾಸ್ಟಿಂಗ್
ಕೆಲವರು ಉಪವಾಸ ಮಾಡ್ತಾರೆ ಅದು ಮತ್ತೊಬ್ಬರಿಗೆ ಗೊತ್ತಾಗುವಂತೆ ಬೇಗ ನೋಡಿಕೊಳ್ಳುತ್ತಾರೆ.
And the other group is those who don't fast at all.
ಮತ್ತೊಂದು ವರ್ಗ ಅವರು ಉಪವಾಸವನ್ನೇ ಮಾಡೋದಿಲ್ಲ.
But Jesus said, you must fast and not let anybody know that you fast.
ಆದರೆ ಯೇಸು ಹೇಳಿದ್ದು ನೀವು ಉಪವಾಸ ಮಾಡುವಾಗ ಮತ್ತೊಬ್ಬರಿಗೆ ಗೊತ್ತಾಗಬಾರದು ಅಂತ.
Like that, you must be one of them.
ಕೆಲವು ಕ್ರೈಸ್ತರು ಮಾತ್ರ ಆ ರೀತಿಯಾಗಿದ್ದಾರೆ ನೀವು ಅದೇ ರೀತಿಯಾಗಿರಬೇಕು.
Then he speaks about the love of money in verse 19 onward.
19ನೇ ವಚನದಿಂದ ಹಣದ ಮೇಲಿನ ಪ್ರೀತಿಯ ವಿಷಯವಾಗಿ ಮಾತನಾಡಿದೆ.
You can't serve God and money verse 24.
ಹಣ ಮತ್ತು ದೇವರನ್ನ ಒಟ್ಟಿಗೆ ಸೇವೆ ಮಾಡಲಾರರಿ ಅಂತ
24ನೇ ವಚನದಲ್ಲಿ ಇದೆ. About our needs if we are seeking God's kingdom first verse 33.
ಮೊದಲ ದೇವರ ರಾಜ್ಯವನ್ನ ನಾವು ಹುಡುಕೋದಾದ್ರೆ ನಮ್ಮ ಅಗತ್ಯತೆ ಕುರಿತು ಚಿಂತಿಸಬೇಕಿಲ್ಲ ಅಂತ 33ನೇ ವಚನದಲ್ಲಿ ಇದೆ.
Verse 1 to 6 it says when you live such a good life.
7ನೇ ಅಧ್ಯಾಯ 1-6ನೇ ವಚನ ಹೇಳೋದು ನೀವು ಆ ರೀತಿಯ ಜೀವಿತ ಜೀವಿಸುವಾಗ ಆ ರೀತಿಯ ಜೀವಿತವನ್ನ ಜೀವಿಸದೇ ಇರುವಂತವ್ರನ್ನ ತೀರ್ಪು ಮಾಡಬಾರದು ಅಂತ. ಅಂತಹ ಜೀವಿತವನ್ನ ಬೋಧಿಸ್ರಿ ತೀರ್ಪು ಮಾಡಬೇಡಿ.
ಇನ್ ಥಿಂಗ್ಸ್ ದಟ್ ಯು ಕ್ಯಾನಾಟ್ ಸೀ
ವಿಶೇಷವಾಗಿ ನೀವು ನೋಡದೇ ಇರುವಂತಹ ವಿಷಯಗಳನ್ನು
ಜಡ್ಜ್ ಯುವರ್ ಸೆಲ್ಫ್
ನಿಮ್ಮನ್ನ ನೀವು ತೀರ್ಪು ಮಾಡಿಕೊಳ್ಳಿ.
ದಟ್ಸ್ ವೈ ಜೀಸಸ್ ಸೇಡ್
ಅದನ್ನೇ ಯೇಸು ಹೇಳಿದ್ದು
ಸೀ ದೇರ್ಸ್ ಎ ಲಾಗ್ ಇನ್ ಯುವರ್ ಓನ್ ಐ ಡೋಂಟ್ ಲುಕ್ ಅಟ್ ದ ಸ್ಪೆಕ್ ಇನ್ ಯುವರ್ ಬ್ರದರ್ಸ್
ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ ನಂತರ ನಿನ್ನ ಸಹೋದರನ ಕಣ್ಣಿನೊಳಗೆ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಅಂತ 7ನೇ ಅಧ್ಯಾಯ 7-12 ವಚನದಲ್ಲಿ ದೇವರು ಒಳ್ಳೆಯ ದೇವರು ಪ್ರೀತಿಸುವಂತ ದೇವರು
ನೆವರ್ ಗಿವ್ ಅಸ್ ಎನಿಥಿಂಗ್ ಈವಿಲ್
ನಮಗೆ ಕೆಟ್ಟದ್ದನ್ನು ಮಾಡಲಾರನು
ಆಲ್ವೇಸ್ ಗಿವ್ ಅಸ್ ವಾಟ್ ಇಸ್ ಗುಡ್
ನಮಗೆ ಒಳ್ಳೆಯದನ್ನೇ ಕೊಡುವಾತನು
ಅಂಡ್ ಸೋ ದೇರ್ಫೋರ್ ವಿ ಕ್ಯಾನ್ ಚೂಸ್
ಹಾಗಾಗಿ ನಾವು
ಟು ಕಮ್ ಟು ಹಿಮ್ ಇನ್ ಫೇತ್ ಫಾರ್ ಆಲ್ ಅವರ್ ನೀಡ್
ನಮ್ಮ ಅಗತ್ಯತೆಗೆ ಅನುಗುಣವಾಗಿ ಆತನ ಬಳಿಗೆ ನಂಬಿಕೆಯಿಂದ ಕೇಳಿಕೊಳ್ಳಬೇಕು.
Then he says at the end of the sermon on the mount.
ಪ್ರಸಂಗದ ಕೊನೆಯಲ್ಲಿ ಯೇಸು ಹೇಳಿದ್ದು
uses three pictures.
ಮೂರು ಚಿತ್ರಣಗಳನ್ನು ಉಪಯೋಗಿಸಿದರು.
A gate and a way.
ಮಾರ್ಗದಲ್ಲಿ ಬಾಗಿಲಿದೆ.
A narrow gate, narrow way.
That ಇಕ್ಕಟ್ಟಾದ ಮಾರ್ಗ ಮತ್ತು ಇಕ್ಕಟ್ಟಾದ ಬಾಗಿಲು ಅಂತ.
And a broad gate and broad way.
ಅಗಲವಾದ ಬಾಗಿಲು ಮತ್ತು ಅಗಲವಾದ ದಾರಿ ಅಂತ.
ದಟ್ಸ್ ಒನ್ ಪಿಕ್ಚರ್.
ಅದು ಒಂದು ಚಿತ್ರಣ.
ದೆನ್ ಎ ಗುಡ್ ಟ್ರೀ ಅಂಡ್ ಎ ಬ್ಯಾಡ್ ಟ್ರೀ.
ನಂತರ ಒಳ್ಳೆ ಮರ ಕೆಟ್ಟ ಮರ.
ಗುಡ್ ಹೌಸ್ ಅಂಡ್ ಎ ಬ್ಯಾಡ್ ಹೌಸ್.
ಒಳ್ಳೆ ಮನೆ ಕೆಟ್ಟ ಮನೆ ಅಂತ.
ದಿಸ್ ವೇ ದಟ್ ಜೀಸಸ್ ಡಿಸ್ಕ್ರೈಬ್ ಇಸ್ ಎ ವೆರಿ ನ್ಯಾರೋ ವೇ.
ಈ ರೀತಿಯಾಗಿ ಯೇಸು ಇಕ್ಕಟ್ಟಾದ ಮಾರ್ಗವನ್ನ ವಿವರಿಸಿದರು.
ವಿಚ್ ಈ ಜಸ್ಟ್ ಡಿಸ್ಕ್ರೈಬ್.
ಇಲ್ಲಿ ವಿವರಿಸಿದ್ದು ಅದೇ ಆಗಿದೆ.
And he says in verse 14
14ನೇ ವಚನದಲ್ಲಿ ಯೇಸು ಹೇಳಿದರು
in the entire history of the world very few people will find it.
ಲೋಕದ ಇತಿಹಾಸದಲ್ಲಿ ಕೆಲವೇ ಮಂದಿ ಇಂತಹ ಮಾರ್ಗವನ್ನ ಕಂಡುಕೊಳ್ಳುವಂತದ್ದು ಅಂತ.
14
ಮತ್ತಾಯ 7:14
many people will seek it they will not find it.
ಅನೇಕರು ಹುಡುಕುತ್ತಾರೆ ಆದರೆ ಕಂಡುಕೊಳ್ಳಲಿಕ್ಕೆ ಆಗೋದಿಲ್ಲ.
Because they are not willing to pay the price.
ಯಾಕಂದ್ರೆ ಬೆಲೆಯನ್ನ ತೆತ್ತಲು ಅವರಿಗೆ ಮನಸ್ಸಿರೋದಿಲ್ಲ.
I am not expecting the world to be converted.
ಇಡೀ ಲೋಕ ಪರಿವರ್ತನೆ ಹೊಂದಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ.
They get converted, it'll be to some shallow counterfeit Christianity.
ಅವರು ಪರಿವರ್ತನೆ ಹೊಂದಿದ್ರು ಕೂಡ ಪ್ರಾಪಂಚಿಕ ಕ್ರೈಸ್ತರಾಗಿ ಅಂದ್ರೆ ನಾಮಕವಸ್ತಿಯಾಗಿರುತ್ತಾರೆ.
This type of discipleship very few will find it because I believe the word of Jesus.
ಇಂತಹ ಶಿಷ್ಯತ್ವವನ್ನ ಕೆಲವೇ ಮಂದಿ ಕಂಡುಕೊಳ್ಳುತ್ತಾರೆ ಯಾಕಂದ್ರೆ ಯೇಸುವಿನ ಮಾತಿನಲ್ಲಿ ನನಗೆ ನಂಬಿಕೆ ಇದೆ.
In every city, in every village in the world very few will find
ಇಡೀ ದೇಶ ಗ್ರಾಮ ಪಟ್ಟಣಗಳಲ್ಲಿ ಕೆಲವೇ ಮಂದಿ ಕಂಡುಕೊಳ್ಳುವಂತದ್ದು.
Most preachers know that, that's why they don't preach.
ಅನೇಕ ಬೋಧಕರಿಗೆ ಗೊತ್ತಿದೆ ಅದಕ್ಕಾಗಿ ಇದನ್ನು ಬೋಧನೆ ಮಾಡೋದಿಲ್ಲ.
And he said such people verse 15 are false prophets.
ಅಂತಹ ಜನರು 15ನೇ ವಚನದಲ್ಲಿ ಸುಳ್ಳು ಪ್ರವಾದಿಗಳು ಅಂತಿದೆ.
Way broad.
ಅವರು ದಾರಿಯನ್ನು ಅಗಲ ಮಾಡುವಂತವರು.
Look at their life.
ಅವರ ಜೀವಿತವನ್ನು ನೋಡಿ.
Don't look at their fruit.
ಅವರ ಫಲವನ್ನು ನೋಡಬೇಡ್ರಿ.
Don't look at their gifts, sorry.
ಅವರ ವರಗಳನ್ನು ನೋಡಬೇಡ್ರಿ ಕ್ಷಮಿಸಿ.
Look at their fruit.
ಅವರ ಫಲವನ್ನು ನೋಡಿ.
Because it's the fruit that identifies a good prophet.
ಅವರ ಫಲವೇ ತೋರಿಸುತ್ತದೆ ಅವರು ಒಳ್ಳೆಯ ಪ್ರವಾದಿಗಳ ಅಥವಾ ಅಲ್ಲವಾ ಅಂತ.
A good prophet is like a good tree.
ಒಳ್ಳೆಯ ಪ್ರವಾದಿಯು ಒಳ್ಳೆಯ ಮರದ ರೀತಿಯಲ್ಲಿ
ಇರುತ್ತಾನೆ. The fruit is good.
ಫಲವು ಚೆನ್ನಾಗಿರುತ್ತದೆ.
A bad fruit means false prophet.
ಕೆಟ್ಟ ಫಲ ಅಂದ್ರೆ ಸುಳ್ಳು ಪ್ರವಾದಿ.
But a false prophet may have fantastic gifts.
ಸುಳ್ಳು ಪ್ರವಾದಿಯು ಒಳ್ಳೆ ವರಗಳನ್ನು ಹೊಂದಿಕೊಂಡಿರಬಹುದು.
Verse 22.
22ನೇ ವಚನ.
He may cast out demons.
ದೆವ್ವಗಳನ್ನು ಬಿಡಿಸಬಹುದು. ಮಹತ್ಕಾರ್ಯ ಮಾಡಬಹುದು. ಪ್ರವಾದಿಸಬಹುದು.
But
ಆದರೆ
he will be rejected in the final day.
ಕೊನೆಯ ದಿನದಲ್ಲಿ ಕೈಬಿಡಲ್ಪಡುತ್ತಾನೆ.
Finally,
ಕೊನೆಯದಾಗಿ
two houses.
ಎರಡು ಮನೆಗಳು.
If you obey all that Jesus said here.
ಯೇಸು ಹೇಳಿದಂತವುಗಳಿಗೆ ನೀವು ವಿಧೇಯರಾಗುತ್ತೀರಿ.
You will be building your house on a rock.
ನಿಮ್ಮ ಮನೆಯನ್ನು ಬಂಡೆಯ ಮೇಲೆ ಕಟ್ತೀರಿ.
In time and in eternity nothing will shake it.
ನಿತ್ಯತ್ವದಲ್ಲಿ ಯಾವುದು ಕೂಡ ಅದನ್ನು ಅಲುಗಾಡಿಸಲು ಆಗೋದಿಲ್ಲ.
But if you listen to all this,
ಇವೆಲ್ಲ ಕೇಳಿ ನೀವು,
oh well, this is all impossible,
ಇವೆಲ್ಲ ಅಸಾಧ್ಯ ಅಂತ ಹೇಳೋದಾದ್ರೆ,
and you live as you like,
ನಿಮಗೆ ಬೇಕಾದ ಹಾಗೆ
ಜೀವಿಸೋದು, one day you will discover your house will collapse,
ಒಂದು ದಿನ ನಿಮಗೆ ಗೊತ್ತಾಗುತ್ತೆ ಆ ಮನೆಯು ಬಿದ್ದು ಹೋಗುವಂತ,
Christianity will collapse,
ಕ್ರೈಸ್ತತ್ವವು ಬಿದ್ದು ಹೋಗುತ್ತದೆ.
So listen to these warnings of Jesus.
ಯೇಸುವಿನ ಎಚ್ಚರಿಕೆಗಳನ್ನು ಕೇಳಿಸಿಕೊಳ್ಳ್ರಿ.
If you want to find out if you are a true disciple of Jesus,
ನೀವು ನಿಜವಾದ ಯೇಸುವಿನ ಶಿಷ್ಯಂದ್ರು ಅಂತ ಕಂಡುಕೊಳ್ಳಬೇಕು ಅಂದ್ರೆ, ಮತ್ತಾಯ 5:6-7 ಅನ್ನು ಧ್ಯಾನಿಸಿರಿ.
Find out whether you are a disciple of Jesus or not.
ನೀವು ಯೇಸುವಿನ ಶಿಷ್ಯಂದ್ರು ಅಲ್ವಾ ಅಂತ ಕಂಡುಕೊಳ್ಳಿ.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.